ಸ್ವಯಂ ಸರ್ವಸ್ಮಹೆ ಘನಶಬ್ದೋ ಜ್ಞಾನವಾಚಿ ಹನುಮಾನ್ ಮತಿಶಬ್ದಿತಃ ರಾಮಸ್ಯ ಶ್ರುತರೂಪಸ್ಯ ವಾಚೋ ನೇತಾ ಗುಣಾ ಗುಣೋದಹಿಃ ಭೃತಮೋ ಭೀಮ ಇತ್ಯುಕ್ತೋ ವಾಚೋ ಮಾತರಸ್ಮೃತಃ ಮೃಗಾದ್ಯಾ ಇತಿಹಾಸಸ್ಯ ಪುರಾಣಂ ಪಂಚರಾತ್ರಕಂ ಪ್ರೋಕ್ತಃ ಸಪ್ತಶಿವಾಸ್ತತ್ರ ಶಯೋ ಭೀಮಸ್ತತಸ್ಮೃತಃ ಮಧ್ವಿತ್ಯಾನಂದಬುದ್ಧಿಷ್ಟೋ ವೇತಿತೀರ್ಥಪುರಾಹೃತಂ ಮಧ್ವ ಆನಂದತೀರ್ಥಸ್ಯಾ ತೃತೀಯಾ ವಾರುತೀತನುಃ ಇತಿ ಸೂಕ್ತಗತಂ ರೂಪಂ ಏತತ್ರ ರೂಪತ್ರಯಮೇತನ್ಮಹಾತ್ಮನಃ ಯೋ ವೇದ ವೇದವಿತ್ ಸಸ್ಯಾತ್ ತತ್ವವಿತ್ತತ್ಪ್ರಸಾದತಃ ಹನಶಬ್ದೋ ಜ್ಞಾನವಾಚಿ ಬಡಿತ್ತಾದ್ವಪುಷೇದಾಯಿ ದರ್ಶ್ಯತಂ ಅಂತ ಹೇಳಬೇಕಾದ್ರೆ ಹನಶಬ್ದೋ ಜ್ಞಾನವಾಚಿ ಹನುಮಾನ್ ಮತಿಶಬ್ದಿತಃ ಮತಿ ಅಂತ ಸಾಧತೆ ಮತಿ ಅಂತಿದೆ. ಇಲ್ಲಿ ಯಶತ್ರೀನುಯಿತಾನೆ ವೇದವಚನೆ ಅಂತ ಹೇಳಿದರೆ ಮೂರು ರೂಪಗಳು ಕೂಡ ವೇದವಚನದಲ್ಲಿ ಬಂದಿದೆ ಅಂತ ಹೇಳ್ತೀರಿ. ಹನುಮಂತ ಅಂತ ಎಲ್ಲಿ ಬಂದಿದೆ ಅಂದರೆ ಮತಿ ಅಂತಿದೆಯಲ್ಲ ಅದಕ್ಕೆ ಹನುಮಾನ್ ಅಂತ ಅರ್ಥ. ಮತಿ ಶಬ್ದಕ್ಕೂ ಹನುಮಾನ್ ಏನು ಸಂಬಂಧ ಅಂದರೆ ಹನು ಶಬ್ದೋ ಜ್ಞಾನವಾಚಿ ಹನು ಅಂದರೆ ಹನು ಹಿಂಸಾಗತ್ಯೋಹೋ ಅಂತೆ ಧಾತು. ಹನು ಹಿಂಸಾಗತ್ಯೋಹೋ ಹಿಂಸಾ ಮತ್ತು ಗತಿ, ಗತಿ ಶಬ್ದಕ್ಕೆ ದಾರ ಅಂತ ಅರ್ಥ. ಸೊ ಹನುಮಾನ್ ಅಂದರೆ ಮತಿಮಾನ್ ಜ್ಞಾನವಾನ್ ಅಂತಾಯಿತು. ಸೊ ಮತಿ ಅಂದರೆ ಜ್ಞಾನ ಅಂತ ಅರ್ಥ ಜ್ಞಾನವಾನ್. ಅದು ಮತಿಮಾನ್ ಅಂತ ಯಾತಕ್ಕೆ ಅನ್ನಲಿಲ್ಲ ಅಂದರೆ ಜ್ಞಾನ ಭಾರಿ ಇರೋದಯ ಅಂತ ಕರೀತಾರೆ ಅದನ್ನು ಮತಿ ಅಂದು ಬಿಡ್ತಾರೆ. ಆ ದೇವರಿಗೆ ಆನಂದ ಅಂತ ಹೆಸರು, ಆನಂದಿ ಅಂತಲೂ ಹೆಸರು. ಹಾಗೆ ಆಚಾರ್ಯರಿಗೆ ಮತಿ ಅಂತ ಹೆಸರು, ಮತಿಮಾನ್ ಅಂತಲೂ ಹೆಸರು. ರಾಮಸ್ಯ ಶ್ರುತ ರೂಪಸ್ಯ ವಾಚೋ ನೇತಾ ಗುಣೋದಧಿಹಿ ಅಲ್ಲೇನಿದೆ ಋತಸ್ಯ ಧೇನಾಹ ಅಂತಿದೆ. ಋತಸ್ಯ ಅಂದರೆ ಏನು? ರಾಮಸ್ಯ ಅಂತ ಅರ್ಥ. ಋತಸ್ಯ ರಾಮಸ್ಯ, ಯಾಕೆ ಪರಮಾತ್ಮ ಯಾರವನು ಒಂದೇ ರೀತಿ ಇರ್ತಾನೆ, ಅಕ್ಷರ ಯಾವುದೇ ವಿಧವಾದಂಥ ಬದಲಾವಣೆ ಇಲ್ಲ, ಶಾಶ್ವತ. ಅದಕ್ಕೆ ದೇವರಿಗೆ ರಾಮ, ರಾಮನಿಗೆ ಋತ, ಋತ ಅಂತ ಕರೀತಾರೆ. ಸುಋತ ಶ್ರುತ ವಾಚೋ ನೇತಾ ಗುಣೋದಧಿ ಅಂತ ರಾಮದೇವರ ವಾಚ. ಋತಸ್ಯ ಧೇನಾಹ ಅನಯಂತ ಸಶ್ರುತ ವಾಚ ನೇತ. ಅನಯಂತ ಅಂದರೆ ನೇತ, ಅವರ ಮಾತುಗಳನ್ನು ಸೀತಾಕೃತಿಗೆ ತಲುಪಿಸಿದವರು ಅವರು. ಆದ್ದರಿಂದ ಗುಣೋದಧಿ, ವಾಯುದೇವರ ಇನ್ನೊಂದು ಮಹಿಮೆ ಗುಣೋದಧಿ. ಏ ಗುಣಾನಾಮ ಜಗತ್ ಪ್ರಸಿದ್ಧಾ, ಗುಣ ಸಮುದ್ರ, ಉದಧಿ ಅಂದರೆ ಸಮುದ್ರ, ಗುಣಸಮುದ್ರರು ವಾಯುದೇವರು. ಇದಾದ್ದರಿಂದ ಅಷ್ಟರಲ್ಲಿ ಋತಸ್ಯ ಧೇನ ಅನಯಂತ ಸಶ್ರುತ ಸಾಧತೆ ಮತಿ ಅಷ್ಟು ವಿಷಯ ಇಲ್ಲಿ ಬಂದಿರೋದ್ರಿಂದ ಮೊದಲ ಅವತಾರದ ವಿಷಯ ಬಂದಾಗಾಯಿತು. ಇನ್ನು ಭೀಮ ಅಂತ ಎಲ್ಲಿದೆ ಅಂತ ಕೇಳಿದರೆ ಭೃತಮೋ ಭೀಮ ಇತ್ಯುಕ್ತ ವಾಚೋಮ ಮಾತರಸ್ಮೃತಃ ಋಗಾದ್ಯ ಇತಿಹಾಸಸ್ಯ ಪುರಾಣಂ ಪಂಚರಾತ್ರಕಂ ಪ್ರೋಕ್ತ ಸಪ್ತಶಿವಾಸ್ತತ್ರ ಶಯೋ ಭೀಮಸ್ತತ ಸ್ಮೃತ. ಭೀಮ ಪದ ಎಲ್ಲಿದೆ ಅಂದರೆ ಸೇತೆ ಸಪ್ತಶಿವಾಸು ಮಾತೃಷು ಅಂತಿದೆ. ಅದು ಭೀಮಶಬ್ದದ ಅರ್ಥ. ಅದು ಅದೇನು ಸಪ್ತಶಿವಾಸು ಮಾತೃಷು ಸೇತೆ ಎಂಬುದಕ್ಕೂ ಭೀಮನಿಗೆ ಏನು ಸಂಬಂಧ ಅಂದರೆ ಭೀಮಶಬ್ದಕ್ಕೆ ಏನಪ್ಪ ಅರ್ಥ? ಭೃತಃ ಮಾಹ ಯಸ್ಯ ಸಹ ಅಥವಾ ಏನ ಸಹ ಭೃತಮಃ, ಭೃತಮಃ ಭೀಮಃ ಅಂತಿದೆ. ಅಂದರೆ ಪ್ರಮಾಣಗಳನ್ನು ಧರಿಸಿದವರು, ಮಾಹ ಅಂದರೆ ವಿದ್ಯೆಗಳು, ಎಲ್ಲ ವಿದ್ಯೆಗಳನ್ನು ಕೂಡ ಪೂರ್ಣವಾಗಿ ತಿಳಿದವರು ಅಂತ ಅರ್ಥ. ಅರ್ಥ ಇಲ್ಲಿದೆ ಇಲ್ಲಿ ವಾಚಃ ಮಾ ಮಾತರಸ್ಮೃತ ಸಪ್ತಶಿವಾಶು ಮಾತೃಷು ಅಂತಿದೆ. ಆದ್ದರಿಂದ ಸಮಸ್ತ ಈ ಏಳು ಶಾಸ್ತ್ರಗಳನ್ನು ಏನಂತ ಕರೀತಾರೆ? ತಾಯಿಯರು ಅಂತ ಕರೀತಾರೆ. ಅವಕ್ಕೆ ಮಾ ಅಂತ ಹೆಸರು. ಋಗಾದ್ಯ ಇತಿಹಾಸಶ್ಚ ಯಾವುದು ಏಳು ಅಂದರೆ ಸಪ್ತಶಿವ ಅಂತ ಹೇಳಿದ್ರಲ್ಲ, ಏಳು ಸಪ್ತ ಸದಾಗಮಗಳು ಅಂತ ಅರ್ಥ. ಯಾವ್ಯಾವುದು? ಋಗಾದ್ಯಾ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ನಾಲ್ಕಾಯಿತು. ಇತಿಹಾಸಶ್ಚ ಎಷ್ಟಾಯಿತು? ಐದನೇದು. ಪುರಾಣಂ ಪಂಚರಾತ್ರಕಂ, ಪುರಾಣ ಮತ್ತು ಪಂಚರಾತ್ರ. ಪ್ರೋಕ್ತಃ ಸಪ್ತಶಿವಾಸ್ತತ್ರ ಶಯೋ ಭೀಮಸ್ತತಸ್ಮೃತಃ. ಅಲ್ಲೇನು ಹೇಳಿದರು? ಋಗಾದ್ಯ ಇತಿಹಾಸಸ್ಥೆ, ಋಗಾದಿಗಳೆಷ್ಟು? ನಾಲ್ಕು. ಇತಿಹಾಸ ಐದು, ಪುರಾಣ ಆರು, ಪಂಚರಾತ್ರ ಏಳು. ಇವಿಷ್ಟು ಏನಾಯ್ತು ಅಲ್ಲಿಗೆ? ಸಪ್ತಶಿವಾಹ ಅಂತಾಯ್ತು. ಸಪ್ತಶಿವಾಸ್ತತ್ರ ಶಯಃ, ಆರಾಮ ಮಲಗಿರೋರು ಅಂದ್ರೇನು? ಆರಾಮಲ್ಲಿ ಪೂರ್ಣ ತಿಳಿದವರು ಅಂತ ಅರ್ಥ. ಅದಕ್ಕೆ ಭೀಮ ಅನ್ನೋ ಅರ್ಥ ಅದರಲ್ಲಿ ಬಂತು. ಪ್ರೋಕ್ತ ಸಪ್ತ ಶಿವಾಸ್ತತ್ರ ಶಯೋ ಭೀಮಸ್ತತ ಸ್ಮೃತ. ಸೊ ಹನುಮಾನ್ ಹನುಮಾನ್ ಶಬ್ದ ಎಲ್ಲಿ ಬಂತು ಅಂತ ಹೇಳೋದಕ್ಕೆ ಆ ವಾಕ್ಯಗಳನ್ನು ಕೊಟ್ಟರು. ಭೀಮ ಅಂತ ಎಲ್ಲಿ ಬಂತು ಹೇಳೋದು? ಈ ಅರ್ಥವನ್ನು ಕೊಟ್ಟರು. ಇನ್ನು ಮೂರನೇ ಅವತಾರ ಎಲ್ಲಿ ಬಂದಿದೆ ಅಂದರೆ ಮಧ್ವ ಆಧವೇ ಅಂತಿದ್ದು, ಸ್ಪಷ್ಟ ಹೆಸರೇ ಬಂದುಬಿಟ್ಟಿದೆ. ಮಧ್ವ ಆನಂದ ಬುದ್ಧಿಷ್ಟೋ ಮಧು ಇತಿ ಆನಂದ ಬುದ್ಧಿಷ್ಟೋ ವಾ ಇತಿ ತೀರ್ಥ ಉದಾಹೃತಂ. ಮಧು ವಾ ಅಂತ ಎರಡು ಪದ ಇದೆ, ಮಧು ವಾ ಮಧ್ವ. ಮಧು ಅಂದರೆ ಆನಂದ, ವಾ ಅಂದರೆ ತೀರ್ಥ, ಮಧುವ ಅಂದರೆ ಆನಂದ ತೀರ್ಥ. ಮಧ್ವಿತ್ಯಾನಂದ ಬುದ್ಧಿಷ್ಟೋ ವೇತಿ ತೀರ್ಥ ಮುದಾಹೃತಂ. ಮಧ್ವ ಆನಂದ ತೀರ್ಥ ಸ್ಯಾತ್ ತೃತೀಯ ಮಾರುತಿ ತನು. ಹೀಗೆ ವಾಯುದೇವರು ಮೂರನೇ ಅವತಾರಕ್ಕೆ ಆನಂದ ತೀರ್ಥ ಅಂತ ಹೆಸರಿದೆ. ಮಧ್ವ ಅನ್ನೋದು ವೈದಿಕ ಹೆಸರು, ಎರಡು ಸರಿಗೋಯ್ತು. ಸೊ ಮೂರು ಅವತಾರಗಳು ಬಂದಾಗಾಯ್ತಲ್ಲ. ಎಸ್ಸೇ ತ್ರೇಣ್ಣಿ ತಾನೇ ವೇದ ವಚನೆ ಆ ತೀರ್ಥವಾದ ತೀರ್ಥ ಅಂದರೆ ಶಾಸ್ತ್ರ. ಅದು ಹೇಳಿದೆ ವರಿತಿ ತೀರ್ಥಮುದಾಹೃತಂ ವೇತಿ ತೀರ್ಥಮುದಾಹೃತಂ. ಹೀಗೆ ಇತಿ ಸೂಕ್ತಗತಂ ರೂಪತ್ರಯಮೇತನ್ ಮಹಾತ್ಮನಃ. ಹೀಗೆ ಏತತ್ ರೂಪತ್ರಯಂ, ಈ ಮೂರು ರೂಪಗಳಿವೆಯಲ್ಲ ಇಲ್ಲಿ ಸೂಕ್ತಗತಂ, ಈ ಬಡಿತ್ಥ ಸೂಕ್ತದಲ್ಲಿ ಬಂದಿರತಕ್ಕಂತಹ ಮೂರು ರೂಪಗಳಿವೆ. ಯೋ ವೇದ ಬರೀ ಇದೆಲ್ಲ ಯಾತಕ್ಕೆ ಹೇಳ್ತಿದ್ದೀರಿ ನೀವು ಅಂತ ಇನ್ನೊಂದು ಪ್ರಶ್ನೆ ಬಂದರೆ, ಯೋ ವೇದ ವೇದವಿತ್ ಸಸ್ಯಾತ್ ತತ್ವವಿತ್ ತತ್ಪ್ರಸಾದತಃ ಸದ್ಭಾವೆ. ವಾಯುದೇವರ ಮೂರು ರೂಪಗಳನ್ನು ತಿಳ್ಕೊಂಡ್ರೂ ಕೂಡ ಏನಾಗ್ತಾನೆ, ಅವನು ವೇದಜ್ಞಾನಿ ಆಗ್ತಾನೆ, ತತ್ವವಿತ್ತಾಗ್ತಾನೆ. ಆದ್ದರಿಂದ ತಿಳ್ಕೋಬೇಕು ಅಂತ ಅರ್ಥ, ಭಾಳ ಇಂಪಾರ್ಟೆಂಟ್ ಅದು. ಯಾಕಂದರೆ ವಾಯುದೇವರ ಸ್ವರೂಪ ಜ್ಞಾನ ತಿಳ್ಕೊಂಡು ಭಾರಿ ಪ್ರಯೋಜನ ಇದೆ. ಆ ಅಭ್ಯಾಸ ಏನಾಯ್ತು ಮುಂದೆ ಬರ್ತಾ ಬರೀ ಎಲ್ರಿಗೂ ಸ್ವರೂಪ ಹೇಳಕ್ಕೆ ಶುರು ಮಾಡಿಬಿಟ್ರೆ ಆಮೇಲೆ ಅದು ಹೇಳಿಲ್ಲ. ಆಚೆ ಟಿಕ್ಕಾರ ಬೇಕಾದ್ರೆ ವಾಯುದೇವರು ಯಾಕೆ ತಿಳ್ಕೋಬೇಕು ಅಂದರೆ ಅವರೇ ಮೂಲಕವೇ ಅರ್ಪಣೆ ಮಾಡೋದು ಎಲ್ಲ ಕೂಡ, ನಾವು ಅವರೇ ನಮ್ಮ ಮೋಕ್ಷ ತೋರಿಸ್ತಕ್ಕ ದಾರಿ ತೋರಿಸಿರೋದು, ಮೋಕ್ಷ ಕರ್ಕೊಂಡು ಹೋಗೋದು. ಅದಕ್ಕೆ ಸ್ವರೂಪ ಜ್ಞಾನವು ಭಾರಿ ಅಗತ್ಯ. ಅದಕ್ಕೆ ಹೇಳಿದ್ದಾರೆ, ಟೀಕಾ ಸ್ಪಷ್ಟ ಬಂದುಬಿಟ್ಟಿದ್ದಾರೆ. ಉಳಿದೋರ ಬಗ್ಗೆ ತಿಳ್ಕೊಂಡ್ರೆ ಸರಿ, ಬಿಟ್ಟರು ಸರಿ, ಆದರೆ ಅದೇನು ನಿಯಮ ಅಲ್ಲ, ಇದು ನಿಯಮ ಇದು ಗೊತ್ತಾಯ್ತಾ. ಎಲ್ಲರ ಬಗ್ಗೆ ತಿಳ್ಕೊಳ್ಳೋಕೆ ಹೊರಟಾಗ ಅದು ಮುಖ್ಯವಾಗಿ ಗೊತ್ತಿವೆ ಜಯಸ್ತೆ. ಎಲ್ಲರ ಬಗ್ಗೆ ತಿಳ್ಕೊಳ್ಳೋಕ್ಕಾಗೋದಿಲ್ಲ, ಪ್ರೈಮ್ ಮಿನಿಸ್ಟರು, ಪ್ರೆಸಿಡೆಂಟ್ ಇದೆಲ್ಲ ಗೊತ್ತಿರಬೇಕಾಗ್ತದೆ. ಫೈನಲ್ ಡೀಟೇಲ್ಸ್ ಎಲ್ಲ ಗೊತ್ತಿರೋ ಕಾರಣ ಇಲ್ಲ. ಅದು ಸುಳ್ಳು ಅಂತಲ್ಲ, ಅವೆಲ್ಲ ಸುಳ್ಳು ಸತ್ಯ ಇರ್ಬೋದು. ಸತ್ಯ ಇದ್ದರೂ ಕೂಡ ಏನಲ್ಲ, ಎಲ್ಲ ಸತ್ಯ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸತ್ಯಗಳು ಇಂಪಾಸಿಬಲ್. ಆದ್ದರಿಂದ ತಿಳ್ಕೊಳ್ಳೇಬೇಕು ಅಂತ ತಿಳ್ಕೋಬೇಕು. ಅಂಥವ್ರು ಯಾರು ಅಂದರೆ ವಾಯುದೇವರು. ಅದಕ್ಕೆ ನಮ್ಮಲ್ಲಿ ಅನಂತರ ಬಂದವರು ಯಾರೂ ಕೂಡ ಆಚಾರ್ಯ ಸ್ತೋತ್ರ ಮಾಡದೆ ಬಿಟ್ಟಿಲ್ಲ, ಮತ್ತು ಬರೀ ಸ್ತೋತ್ರ ಮಾಡಿಲ್ಲ. ಮೂರು ಅವತಾರಗಳನ್ನು ಹೊಂದಿದ ವಾಯುದೇವರು ಅಂತಲೇ ಸ್ತೋತ್ರ ಮಾಡ್ತಾರೆ ಹೊರತು ಬರೀ ಆಚಾರ್ಯ ಸ್ತೋತ್ರ ಯಾರೂ ಮಾಡಿಲ್ಲ. ಯಾಕೆ ಆಗಿ ತಿಳ್ಕೋಬೇಕು ಅಂತ ವಿಧಿ ಇರೋದ್ರಿಂದ ದೊಡ್ಡ ಪ್ರಯೋಜನ ಇದೆ. ಅದರಿಂದ ಯೋ ವೇದ ವೇದವಿತ್ ಸಸ್ಯಾತ್ ತತ್ವವಿತ್ ತತ್ಪ್ರಸಾದತಃ. ಆದ್ದರಿಂದ ಅವರು ಪ್ರಸಾದ ಬರೋದರಿಂದ ಅವರು ವೇದವಿತ್ ಆಗ್ತಾನೆ, ತತ್ವವಿತ್ ಆಗ್ತಾನೆ. ವೇದ ಜ್ಞಾನಿ ಆಗ್ತಾನೆ ಅಂದರೆ ವೇದದ ಮುಖ್ಯಾರ್ಥವನ್ನು ತಿಳಿತಾನೆ. ತತ್ವವಸಿ ಯಾವ ಬ್ರಹ್ಮಾಸ್ವಿಗೆ ಅಪಾರ್ಥ ತಿಳ್ಕೊಂಡಿದ್ದೆಲ್ಲ ತಪ್ಪೇ ಬಿಡುತ್ತಾಗ. ಇನ್ನು ತತ್ವವಿತ್ ಆಗ್ತಾನೆ. ತತ್ವವಿತ್ ಅಂದ್ರೇನು? ತತ್ವಂ ತತ್ವವಿವೇಕಾತ್ಮ. ತತ್ವ ಅಂದರೆ ವಿಷ್ಣು. ತತ್ವವಿತ್ ಬ್ರಹ್ಮಜ್ಞಾನಿ ಆಗ್ತಾನೆ, ವಿಷ್ಣು ಜ್ಞಾನಿ ಆಗ್ತಾನೆ ಅಂಥೇಳಿ ಅರ್ಥ. ಹೀಗೆ ವಾಯುದೇವರ ಅವತಾರ ತ್ರಯಗಳು ಅದರ ಪ್ರಯೋಜನ ಹೇಳಿದ್ದರಿಂದ ಯಾಕೆ ಹೇಳಿದ್ರು ಒಬ್ಬ ಪ್ರಶ್ನೆಗೆ ಉತ್ತರ ಸಿಕ್ಕಂತೆ ಆಯಿತು. ಇದು ಸದ್ಭಾವೇ. ಮತ್ತು ಇದೇ ಇದರಲ್ಲೇ ಬಂತು, ಸಯೇ ನಾನ್ ಬ್ರಹ್ಮಗಮಯತೆ ಅಂತ ಬಂತು. ಮೂರನಾಲ್ಕು ಸರ್ತಿ ವಾಕ್ಯ ಬಂತು ಇದರಲ್ಲಿ, ವಾಯುದೇವರೇ ದೇವರತ್ರ ಒಯ್ಯೋದು ಅಂತೇಳಿ. ಮತ್ತು ನೀವ್ಯಾರ ವಾಯುದೇವರೇ ತಾವು ಅಂತ ಹೇಳ್ಕೊಂಡಿದ್ದರಿಂದ ಏನಾಯ್ತು ನಮಗೀಗ ಇನ್ನೂ ಕೂಡ ಅವರಲ್ಲಿ ಆಪ್ತನಿಶ್ಚಯ ಜಾಸ್ತಿ ಆಯಿತು. ಮಾತರಮೇ ಮಾತರಿಶ್ವನ್ ಪಿತರ ತೊಲಗರು ಭ್ರಾತರಿಷ್ಟ ಆಪ್ತ ಬಂಧು. ಆಪ್ತ ಬಂಧು ಅವನ ಪದಕ್ಕೆ ಅರ್ಥ ಬಂದಾಗ ಮತ್ತು ಹನುಮಂತನಾಗಿ ಸುಗ್ರೀವಾದಿಗಳಿಗೆ ಆಪ್ತರು, ಭೀಮಸೇನಾಗಿ ಧರ್ಮರಾಜಾದಿಗಳಿಗೆ ಆಪ್ತರು, ಇಲ್ಲಿ ನಮ್ಮೆಲ್ಲರಿಗೂ ಆಪ್ತರಾದ್ದರಿಂದ ಆಪ್ತಿ ನಿಶ್ಚಯ ನಮಗೆ ಆಗಬೇಕಾಗಿದೆ. ಅದು ಒಂದಾಯಿತು. ಆನಂದ ತೀರ್ಥ ಇದು ಸದ್ಭಾವ ಅನ್ನೋ ಗ್ರಂಥ ಇದು ಅದರಲ್ಲಿ ಬಂದಿದೆ ಅಂತ ಕೋಟ್ ಮಾಡಿದರು. ಬೇರೆ ಕಡೆ ಕೋಟ್ ಮಾಡಬೇಕಾದ್ರೆ ಗ್ರಂಥ ಇತಿ ಅಂದ್ಬಿಡ್ತಾರೆ ಅಷ್ಟೇ. ಗ್ರಂಥ ಹೆಸರು ಇಲ್ಲಿ ಹೇಳಿರೋದ್ರಿಂದ ಅಲ್ಲಿ ಗ್ರಂಥದ ಹೆಸರು ಹೇಳೋದಿಲ್ಲ, ಇನ್ನು ಮುಂದೇನು ಹೇಳಿಲ್ಲ. ಅದನ್ನು ತಿಳ್ಕೊಬಿಟ್ಟಿದ್ದ ಆಚಾರ್ಯರು ಎಲ್ಲಿರೋ ಅಂತ ಹೇಳ್ತಾರೆ ತಮ್ಮಿದ್ರೊಳಗೆ. ಆನಂದ ತೀರ್ಥ ಇತಿ ತು ತಸ್ ಯಶ್ಯ ನಾಮ ತೃತೀಯಕಂ ಪೂರ್ಣ ಪ್ರಜ್ಞೇನತೇನೇತಂ ಕೃತಂ ಭಾಷ್ಯಂ ಹರೇ ಪ್ರಿಯಂ. ಆನಂದ ತೀರ್ಥ ಇತಿ ತು ಯಶ್ಯ ನಾಮ ತೃತೀಯಕಂ ಪೂರ್ಣ ಪ್ರಜ್ಞೇನತೇನೇತಂ ಕೃತಂ ಭಾಷ್ಯಂ ಹರೇ ಪ್ರಿಯಂ. ಇಂಥ ಆನಂದ ತೀರ್ಥ ಅಂತೇಳಿ ಮೂರನೇ ಹೆಸರು ಇದೆಯಲ್ಲ, ಏಮುಂ ಭಾವಂ ಭಜಂತೆ ಸುರಗಣ ಸುರಮುಖ ಸ್ವರಾರಾಧಿತಂತೆ ತೃತೀಯಂ ಭಾಸಂತೆ ಭಾಸುರೈಸ್ತೆ. ತೃತೀಯಂ ಅನ್ನೋ ಪದಕ್ಕಿಲ್ಲಿದೆ. ಆನಂದ ತೀರ್ಥೆ ಪ್ರಥಮ ಹನುಮನ್ನಾಮ ದ್ವಿತೀಯೋ ಭೀಮೇವ ಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಆನಂದ ತೀರ್ಥ ಇತಿ ತು ಯಶ್ಯ ನಾಮ ತೃತೀಯಕಂ ಅಂತಹ ಪೂರ್ಣಪ್ರಜ್ಞೇನ ಏನೇ ತೇನೇದಂ ಕೃತಂ ಭಾಷ್ಯಂ ಹರೇ ಪ್ರಿಯಂ. ಅವರು ಬರೆದ್ರೆ ಯಾತಕ್ಕೆ ನಂಬಬೇಕು ಅಂದರೆ ಪೂರ್ಣಪ್ರ ಎಲ್ಲ ತಿಳಿದವರಾದರೆ ಅವ್ರ ಮಾತು ಕೇಳಬೇಕು ಅಂತ. ಎಕ್ಸ್ಪರ್ಟ್ ಒಪಿನಿಯನ್ ಯಾತಕ್ಕೆ ಕೇಳ್ತಾರೆ? ಅದು ಹೇಳಿಬಿಟ್ರೆ ಸಾಕು, ಇಮೇ ಬೈ ಅಪಾಯಿಂಟ್ ಹೇಳಿಬಿಟ್ರೆ ಸಾಕು, ಯಾಕೆ ಅಂತ ರೀಸನ್ ಕೊಡಬೇಕಾಗಿಲ್ಲ. ಅದು ಹೇಳಿ ಆ ಮಾತಿಗೆ ಬೆಲೆ ಇದೆ ಅಷ್ಟು. ಅದು ಪೂರ್ಣಪ್ರಜ್ಞರಾದ್ರಿಂದ ಅವ್ರ ಮಾತನ್ನು ಕೇಳಲೇಬೇಕು. ಅದಕ್ಕೆ ಇನ್ನೊಂದು ಅರ್ಥ, ಪೂರ್ಣಪ್ರಜ್ಞ ಅಂಥೇಳಿ ಆಶ್ರಮ ನಾಮ, ಆನಂದ ತೀರ್ಥ ಅಂಥೇಳಿ ಪೀಠನಾಮ. ಅದು ಆಶ್ರಮ ಕೊಟ್ಟಾಗ ಹೇಳಿದ್ದಾರೆ ಈಗಾಗಲೇ. ಏನಂತ ಹೇಳಿದರು ಅದು ಹೇಳಬೇಕಾದ್ರೆ, ತ್ರಿಮಾತ್ರ ಪೂರ್ವಂ ಪ್ರಣವೋಚ್ಚಯಂ ಬುಧಾಹ ಅಂಥೇಳಿ ಪೂರ್ಣಪ್ರಜ್ಞ ಹೆಸರು ಪೂರ್ಣ ಏನಂತಾಯ್ತು ಅವರಿಗೆ, ತಸ್ಯ ಅತಿ ಅನುರೂಪ ರೂಪಗಳು. ಆನಂದ ತೀರ್ಥ ಅಂತ ಕರೆದಿದ್ದಾಗಲಿ, ಪೂರ್ಣಪ್ರಜ್ಞ ಅಂತ ಕರೆದಿದ್ದಾಗಲಿ ಏನಾಯ್ತು ಅವರಿಗೆ, ಸಾರ್ಥಕ ಆಯಿತು. ಇದು ಕೊಟ್ಟಾಗ ಪೀಠಕ್ಕೂ ವೇದಾಂತ ರಾಜ್ಯ ವೇದಾಂತ ರಾಜ್ಯ ಪಾಲನೆ ಅಂತ ಹೇಳಬೇಕಾದ್ರೆ, ಆನಂದ ರೂಪಸ್ಯ ಪರಸ್ಯ ಪಾತ್ರಧೀಹಿ ಅಂತ ಹೇಳ್ತಾ ಬಹುವ ತಸ್ಯ ಅತ್ಯನುರೂಪ ರೂಪಕ. ಆಶ್ರಮ ನಾಮ ಪೀಠನಾಮ ಯಾವಾಗಲೂ ಕೂಡ ಬಂದು ಸನ್ಯಾಸ ಕೊಟ್ಟುಬಿಡ್ತಾರೆ. ಆದರೆ ಪೀಠಕ್ಕೆ ಅಂತ ಸನ್ಯಾಸ ಕೊಟ್ಟರೆ ಎರಡು ಒಂದೇ, ಎರಡು ಹೆಸರು ಇಡೋದಿಲ್ಲ, ಆ ಹೆಸರೇ ಫೈನಲ್. ಈಗ ಇತ್ತೀಚೆಗೆ ಅದೇ ಅಭ್ಯಾಸನೇ ಬಂದಿರೋದು. ಕೆಲವರಿಗೆ ಬಂದು ಸುಮ್ಮನೆ ಸನ್ಯಾಸ ಕೊಟ್ಬಿಡ್ತಾರೆ, ಆಮೇಲೆ ಪೀಠ ಕೊಡ್ತಾರೆ, ಅವಾಗ ಏನು ಮಾಡ್ತಾರೆ ಹೆಸರು ಚೇಂಜ್ ಮಾಡ್ತಾರೆ. ಅಚ್ಯುತ ಪ್ರೇಷ್ಠರಿಗೆ ಕೂಡ ಮೊದಲು ಪುರುಷೋತ್ತಮ ತೀರ್ಥ ಅಂತ ಹೆಸರಿತ್ತು, ಆಮೇಲೆ ಅಚ್ಯುತ ತೀರ್ಥರು, ಅಚ್ಯುತ ಪ್ರೇಷ್ಠರು, ಅಚ್ಯುತ ಪ್ರಜ್ಞರು ಅಂತ ಇನ್ನೊಂದು ಹೆಸರು ಬಂತು. ವಿಜಯ ವಿಷ್ಣು ತೀರ್ಥರು ಅಂತಂದು ವಿಜಯ ತೀರ್ಥರು, ಸತ್ಯನಾಥರಿಗೆ ರಂಗನಾಥ ತೀರ್ಥರು ಅಂತ ಹೆಸರಿತ್ತು, ಇದು ಬಂದು ಸತ್ಯನಾಥ ತೀರ್ಥರು ಅಂತ ಹೆಸರಾಯಿತು. ತುಂಬ ಜನ ಕಾರ್ಯದ ಹೆಸರುಗಳು ಎರಡು ಉಂಟು. ಅದಕ್ಕೆ ನಿದರ್ಶನ ಆಶ್ರಮ ನಾಮ ಪೀಠ ನಾಮ ಅಂತೇಳಿ. ಶ್ರೀಪಾದರಾಜರ ಪೀಠನ ಆಸೆ ಅದಲ್ಲ, ಅದು ಪ್ರಶಸ್ತಿ. ಅದು ಲಕ್ಷ್ಮೀನಾರಾಯಣ ತೀರ್ಥರು ಅಂತಲೇ ಹೆಸರು ಬದಲಾಗಲಿಲ್ಲ, ಅದೇ ಹೆಸರು ಬದಲಾಗಲಿಲ್ಲ. ಅದು ಶ್ರೀಪಾದ ಪ್ರಶಸ್ತಿ ಚಂದ್ರಿಕಾಚಾರ್ಯ ಅಂತ ಕರಿತೇವೆ, ಅದು ಯಾವ ನಾಮನೂ ಅಲ್ಲ, ಚಂದ್ರಿಕಾ ಬರೆದಿರೋದ ಬಂದ ನಾಮ ಪರಿಮಳಾಚಾರ್ಯರು ಅಂತ ಹೇಳ್ತೇವೆ. ಅದು ಪೀಠ ನಾಮನಲ್ಲ, ಆಶ್ರಮನೂ ಅಲ್ಲ, ಗ್ರಂಥ ನಾಮ ಅಂತೇಳಿ. ಅದರಿಂದ ಇದಕ್ಕೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಯೋ ವೇದ ವೇದವಿತ್ ಸಸ್ಯ ತತ್ವವಿತ್ ತತ್ಪ್ರಸಾದತಃ ಇತಿ ಸದ್ಭಾವೇ ಆನಂದ ತೀರ್ಥ ಇದು ತು ಯಶ್ಚ ನಾಮತೃತೀಯಕಂ ಪೂರ್ಣ ಪ್ರಜ್ಞೇನ ತೇನೇದಂ ಕೃತಂ ಭಾಷ್ಯಂ ಹರೇ ಪ್ರಿಯಂ. ಇದನ್ನು ಬರೆದಾಯಿತು, ತೇನ ಇದಂ ಭಾಷ್ಯಂ ಕೃತಂ. ನೋಡಿ, ನಾವು ಬರೆದ್ರಿ ಅಂತ ಹೇಳಿಲ್ಲ, ಅವರಿಂದ ಬರೆಯಲ್ಪಟ್ಟಿತು. ಸಾಮಾನ್ಯವಾಗಿ ಹೇಳೋದು, ಇವ್ರು ಕೆಲಸ ಮಾಡ್ತಾರೆ, ನಾನು ಮಾಡ್ತೀನಿ ಎಂಬೋದು, ಇವರು ಮಾಡ್ತಾರೆ ಎಂಬೋದು. ಅದು ತಮ್ಮನ್ನು ಥರ್ಡ್ ಪರ್ಸನಲ್ಲಿ ಕರೆಯುವ ಪದ್ಧತಿ ಇದೆ ಶಾಸ್ತ್ರದಲ್ಲಿ. ಕೃಷ್ಣ ಕೂಡ ಏನಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಹೇಳಬೇಕಾದ್ರೆ, ಈಶ್ವರ ಸರ್ವಭೂತಾನ ಹೃದ್ದೇಶ ಅರ್ಜುನ ತಿಷ್ಠತಿ, ಎಲ್ಲ ಹೃದಯ ಇರ್ತಾನೆ, ಇರ್ತೀನಿ ಅಂತ ಹೇಳಿ, ಇರ್ತಾನೆ ಅಂತ ಹೇಳಿದರು, ಇರ್ತಾನೆ ಇರ್ತೀನಿ. ಅವೆಲ್ಲ ಹೇಳಬೇಕಾದ್ರೆ ಪರೋಕ್ಷ ವಚನ ಅನ್ಸಿಸ್ರು ಅದಕ್ಕೆ, ಅದು ಹೇಳೋದು ಪದ್ಧತಿ ಇದೆ. ಆದ್ದರಿಂದ ಪೂರ್ಣ ಪ್ರಜ್ಞೇನ ತೇನ ಇದಂ ಕೃತಂ ಭಾಷ್ಯಂ ಹರೇಹೇ ಪ್ರಿಯಂ ಅಂತ ಪೂರ್ಣ ಪ್ರಜ್ಞೆಯಿಂದ ಭಾಷ್ಯ ಬರೆಯಲ್ಪಟ್ಟಿತ್ತು. ಇದೇನು ಉಪಯೋಗ ಅಂತ ಕೇಳಿದರೆ, ಹರಿಗೆ ಪ್ರಿಯವಾದ ಭಾಷ್ಯ, ಹರಿಗೆ ಪ್ರಿಯವಾದ ಭಾಷ್ಯ. ಆದ್ದರಿಂದ ಮುಖ್ಯ ಉದ್ದೇಶ ಏನು, ವಿಷ್ಣು ಪ್ರೀತ್ಯರ್ಥಂ ಬರೆದಿದ್ದೇವೆ ಅಂತ ಅರ್ಥ. ಅಥವಾ ಹರಿಗೆ ಪ್ರಿಯ ಅಂದಮೇಲೆ ಇದು ಕರೆಕ್ಟಾಗಿದೆ ಅಂತ, ದೇವರು ಮೆಚ್ಚಿದ ಮೇಲೆ ಆಗಬೇಕದು ಕರೆಕ್ಟಾಗಿಲ್ಲ, ದೇವರು ಮೆಚ್ಚೋದಿಲ್ಲ. ಹನುಮಂತ ಮಾಡಿದ ಕೆಲಸನ ರಾಮದೇವರು ಮೆಚ್ಚಿದರು, ಲಕ್ಷ್ಮಣ ಮಾಡಿದ ಕೆಲಸ ಮೆಚ್ಚಲಿಲ್ಲ. ಸೀತಾಕೃತಿ ನೋಡ್ಕೊಂಡು, ಸೀತಾದೇವಿ ನೋಡ್ಕೊಂಡಿರ್ಬೇಕು ಅಂತ ಹೇಳಿದ್ರು, ಬಿಟ್ಟು ಬಂದುಬಿಟ್ಟಿಯಲ್ಲ, ತಪ್ಪಾಯಿತು ಅಂತ ಹೇಳಿದರು. ಹನುಮಂತ ಮಾಡಿದ್ದನ್ನು ಮೆಚ್ಚುತ್ತಾರೆ, ಅದಕ್ಕೆ ಹರಿ ಪ್ರಿಯವಾದ ಕೆಲಸ ಮಾಡಿದಾಗ ಏನಾಗುತ್ತದೆ, ಸರಿ ಇದೆ ಅಂತ. ದೇವರು ಮೆಚ್ಚಿದರೆ ಸರಿ, ನಮ್ಮೆಲ್ಲದೂ ಸರಿ ಗೊತ್ತಾಗೋದಿಲ್ಲ. ಬಸ್ನಲ್ಲಿ ಕೂತಿರ್ತೇವೆ, ಡ್ರೈವರ್ ಬರ್ತಾನೆ, ಲೈಸೆನ್ಸ್ ತೋರಿಸು ಅಂತ ಕೇಳ್ತೀವಿ ನಾವು. ಎತ್ತಕ್ಕೆ ಗೌರ್ಮೆಂಟ್ ಅಪಾಯಿಂಟ್ ಮಾಡಿದೆ ಅಂದಮೇಲೆ ಅವನು ಸಹ ಎಲ್ಲ ಆಗಿದೆ ಅಂತ ಅರ್ಥ. ಅದನ್ನೆಲ್ಲ ಕೇಳೋದಕ್ಕೆ ಹೋಗೋದಿಲ್ಲ, ಟ್ರೈನಿಂಗ್ ಆಗಿ ಎಲ್ಲಿ ಟ್ರೈನಿಂಗ್ ಆಯಿತು, ಎಷ್ಟು ವರ್ಷ ಸರ್ವಿಸ್ ಆಗಿದೆ, ಯಾವುದೇ ಕೇಳೋದಿಲ್ಲ. ಅಪಾಯಿಂಟ್ ಮಾಡೋಕ್ಕೆ ಕೇಳಿರ್ತಾರೆ, ಅದೆಲ್ಲ ನಾವೆಲ್ಲ ಕೇಳಬೇಕಾದ್ದಲ್ಲ. ಅದಕ್ಕೆ ಹರಿಯ ಪ್ರಿಯ ಅಂತ ಹೇಳಿದ ಮೇಲೆ ಮತ್ತೇನು ಮಾತು ಹೇಳಬೇಕಾಗಿಲ್ಲ. ಮತ್ತು ಇದರಿಂದ ಏನಾಯಿತು, ಯಾವುದೇ ಭಾಷೆಯ ಮುಖ್ಯ ಲಕ್ಷಣ ಏನು ಅಂದರೆ ಹರಿಗೆ ಪ್ರಿಯ ಆಗಬೇಕು. ಒಂದು ವಾಕ್ಯ ಇರ್ತದೆ, ಟ್ರಾನ್ಸ್ಲೇಟ್ ಮಾಡ್ತಾನೆ, ಈಗ ಟ್ರಾನ್ಸ್ಲೇಟ್ ಮಾಡಿದಾಗ ಯಾರು ಮೆಚ್ಚಬೇಕು ಅದನ್ನು? ಒರಿಜಿನಲ್ ಆಥರ್ ಮೆಚ್ಚಿಬಿಟ್ರೆ ಅದು ಮತ್ತೆ ಯಾರು ಅಬ್ಜೆಕ್ಟ್ ಮಾಡೋಂಗಿಲ್ವೇ ಇಲ್ಲ. ಅವನು ಅಬ್ಜೆಕ್ಟ್ ಮಾಡಿದರೆ ಮುಗೀತು ಅಂತ ಅನುವಾದ ಮಾಡಿದವರು ಇದ್ದಾರೆ ಎಷ್ಟೋ ಜನಗಳು. ಅವ್ರು ಬರೆದಿದ್ದಕ್ಕೆ ಆಪೋಸಿಟ್ ಅನುವಾದ ಮಾಡಬೇಕು, ಪೂರ್ತಿಯಾಗಿ ನಮ್ಮವರೇ ಪೂರ್ತಿ ಆಪೋಸಿಟ್ ಅನುವಾದ, ಹಾಗೆಲ್ಲ ಮಾಡಬಾರ್ದು. ಅವರು ಅಕಸ್ಮಾತ್ ಏನಾಗಿರುತ್ತೆ, ಏನು ನೀವು ಒಪ್ಪದಲ್ಲಿ ಕೆಲವು ವಿಷಯ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಏನಂತ ಮಾಡಬೇಕು, ಇರೋದನ್ನೇ ಮಾಡಬೇಕು. ಇವರು ಚೇಂಜ್ ಮಾಡಾಗಿಲ್ಲದ್ರ ಇರಾಗೆ ಮಾಡಬೇಕಾದ್ರೆ ತಾವು ಬರ್ಕೊಳ್ಳಿ ಮುಂದೆ, ನನ್ನ ಅಭಿಪ್ರಾಯ ಇದಲ್ಲ ಅಂಥೇಳಿ. ಅದು ಅಲ್ಲಿ ಚೇಂಜ್ ಮಾಡಬಾರ್ದು, ಅದು ಫೇಸ್ಬುಕ್ ಟೂದೇ ಒರಿಜಿನಲ್ ಇರಬೇಕು ಯಾವಾಗಲೂ. ಅದು ತುಂಬ ದಿನ ಏನು ಮಾಡಿಬಿಡ್ತಾರೆ, ತಮ್ಮ ಅಡ್ಜಸ್ಟ್ಮೆಂಟ್ ಬದಲಾಯಿಸೋ ಅಭ್ಯಾಸ ಮಾಡಿಕೊಂಡ್ರೆ ಅದು ಫೇತ್ಫುಲ್ ಅನುವಾದ ಆಗೋದಿಲ್ಲ, ರಿಯಲ್ ಅನುವಾದ ಅಲ್ಲೇ ಅಲ್ಲ. ದೇವರಿಗೆ ಪ್ರಿಯವಾಗಿದೆ ಅಂತ ಹೇಳಿದರೆ ದೇವರಿಗೆ ಪ್ರಿಯ ಆಯಿತು, ವೇದವಾಕ್ಯ ದೇವರಿಗೆ ಯಾಕೆ ಪ್ರಿಯ ಆಗಬೇಕು ಅಂತ ಕೇಳಿದರೆ, ವೇದವ್ಯಾಸರು ವೇದ ಪ್ರತಿಪಾದ್ಯರು, ವೇದ ಪ್ರತಿಪಾದ್ಯರಿಗೆ ಪ್ರಿಯವಾದಾಗ ಸರಿ ಅಂತ ಅರ್ಥ. ಮತ್ತು ವೇದವ್ಯಾಸರು ವೇದ ವಿಭಾಗ ಮಾಡಿದವರು, ವೇದಾರ್ಥ ತಿಳಿಸಿದವರು, ಮತ್ತು ವೇದ ವೇದ್ಯರು ಮತ್ತು ವೇದ ಪ್ರತಿಪಾದ್ಯರು, ಹೀಗೆಲ್ಲ ಇರೋದರಿಂದ ಅವ್ರು ಮೆಚ್ಚಿದರೆ ಸರಿ ಇದೆ ಅಂತ ಅರ್ಥ. ಅದು ಗೀತಾ ಭಾಷೆ ಹೇಳಿದಾಗ ಇನ್ನೊಮ್ಮೆ ಹೇಳಿ ಅಂತ ಹೇಳಿಲ್ಲ, ಮತ್ತು ಇದರಲ್ಲಿ ಬರ್ತದೆ ಇನ್ನೊಮ್ಮೆ ಹೇಳಿ ಅಂತ ಹೇಳಿದಾಗ ಪೃಥ್ವಿ ಆಸ್ಪಾಲನೆ ಮಾಡಿ ಹೇಳಿದರು, ಅದು ಲೇಷತ ಅಂತ ಬದಲಾಯಿಸಿ ಅಂತ ಹೇಳಿದರು. ಇವೆಲ್ಲ ಏನು ತೋರಿಸ್ತಾ ಇದೆ, ತುಂಬ ಪ್ರಿಯ ಅಂಬೋದನ್ನು ಹೇಳೋದಕ್ಕೆ ಸಾಧಕಗಳಿವು. ಆನಂದ ಇವರು ಯಾರು ಉಳಿದ ಭಾಷೆಕಾರ ದೇವರು ಪ್ರಿಯ ಅಂತ ಹೇಳ್ಕೊಡೋಕೆ ಹೊರಟೆ ಇಲ್ಲ, ಅವ್ರ ಶಿಷ್ಯರಿಗೆ ಪ್ರಿಯ ಆಗಲಿಲ್ಲ ಕೆಲವು. ಹೌದೌದು ಇರ್ಬೋದು, ಎಷ್ಟೇ ಬೈದರೂ ಕೂಡ ಏನು ಮಾಡಬೇಕಾಗ, ರಾಮದೇವ್ರ ಇಬ್ಬರು ಮಾತು ಕ್ಲಾಶ್ ಬಂತೀಗ, ರಾಮದೇವ್ರ ಮಾತೊಂದು ಸೀತಾದೇವಿ ಮಾತೊಂದು, ಯಾರು ಮಾತು ಕೇಳಬೇಕೀಗ, ಯಾರು ದೊಡ್ಡವರು? ರಾಮದೇವರು ದೊಡ್ಡ, ಅವ್ರ ಮಾತು ಕೇಳಬೇಕಿತ್ತು. ಸೀತಾ ಅಂದರೆ ವೇದಗಳು, ರಾಮದೇವರು ಅಂದರೆ ಬ್ರಹ್ಮಸೂತ್ರ, ಎರಡು ವಿರೋಧ ಬಂದಾಗ ಯಾರು ಮಾತು ಕೇಳಬೇಕು? ಬ್ರಹ್ಮಸೂತ್ರ ಮಾತು ಕೇಳಬೇಕು, ಗೊತ್ತಾಯ್ತಾ? ಅದೇನು ಮಾಡಿಬಿಟ್ಟ ಅಂತ ಸೀತಾ ಮಾತು ಕೇಳ್ತೇನೆ ಅಂತ ಹೊರಟ್ಬಿಟ್ಟ ತಪ್ಪಾಯ್ತು. ಶ್ರುತಿಗೆ ಪ್ರಾಧಾನ್ಯ ಕೊಟ್ಟರೆ ಹಾಗಾಗ್ತದೆ. ಶ್ರುತಿಗೆ ಪ್ರಾಧಾನ್ಯ ಯಾವಾಗ? ವಿರೋಧ ಇಲ್ಲದಿದ್ದಾಗ ಪ್ರಾಧಾನ್ಯನೇ. ವಿರೋಧ ಬಂದಾಗ ಯಾವುದಕ್ಕೆ ಕೊಡಬೇಕೀಗ? ತಸ್ಮಾತ್ ಸೂತ್ರಾರ್ಥವಾಗೃಹ್ಯ ಕರ್ತವ್ಯ ಸರ್ವ ನಿರ್ಣಯ. ಈ ಮಾತಿನಲ್ಲಿ ಒಳ್ಳೆ ಸಿದ್ಧಾಂತ ಇದೆ ಅದರಲ್ಲಿ. ಅದು ಲಕ್ಷಣ ಮಾಡಿ ತಪ್ಪದು, ಆದರೆ ಹನುಮಂತ ಆಗಿ ಮಾಡಲಿಲ್ಲ, ಏನು ಮಾಡಿದ್ರು ಕೂಡ ಪ್ರಿಯನೇ. ಏನು ನೋಡ್ಕೊಂಬರ್ಲಿಕ್ಕೆ ಏನಪ್ಪ ಕಳಿಸಿದ್ದೀಗ, ಸಂದೇಶ ಕೊಟ್ಟು ಸಹ ನೋಡ್ಕೊಂಬರ್ಬೇಕಷ್ಟೇ, ಇನ್ನೇನೇ ಇಲ್ಲ, ಗೊತ್ತಾಯ್ತು. ಇದೆಲ್ಲ ಮಾಡೋ ಅಂತ ಹೇಳಿರಲಿಲ್ಲ, ಏನೋ ಬೆಂಕಿ ಇಡೋ ಅಂತ ಹೇಳಿಲ್ಲ, ನೋಡು ಅಂತ ಹೇಳಿಲ್ಲ, ರಂಗ ಪಟ್ಟ ಸುಡು ಅಂತ ಹೇಳಿಲ್ಲ, ಗೊತ್ತಾಯ್ತಾ? ನಾಳೆ ಉತ್ತರ ಏನು ಹೇಳಿಲ್ಲ, ಅದೆಲ್ಲ ಹನುಮಂತ ಮಾಡಿ ರಾಮದೇವರು ಹೇಳಿ ಎಸ್ ಅಂತಕ್ಕೆ ಎಸ್ ಅಂದ್ಬಿಡ್ತಾರೆ ಎಲ್ಲ. ಅದು ಅಂದರೆ ಅದಿಷ್ಟು ಅಭಿಪ್ರಾಯ ರಾಮದೇವರು ಇದೆ ಅಂತ ಇದೆಯಾ, ಎರಡು ಎರೆ ಹಾಕಿ ಮಾಡ್ಕೊಂಡ್ಬಂದಿ ನೀನೀಗ ಲಂಕಾಪಟ್ಟ ಸುಳ್ಳು ಕೇಸ್ ಶುರು ಮಾಡಿಬಿಟ್ಟಿಯಲ್ಲ, ದೊಡ್ಡ ಯುದ್ಧ ಆಗುತ್ತೆ, ಸುಮ್ಮನೆ ಬರಬಾರ್ದಾಗಿತ್ತೆ ಅಂತ ಹೇಳೋದಿಲ್ಲ ರಾಮದೇವರು. ಯಾತಕ್ಕೆ? ಅದೆಲ್ಲ ರಾಮದೇವರು ಪ್ರಿಯವಾದದ್ದೇ ಕೆಲಸ, ಏನೇನು ಮಾಡಲಿಕ್ಕೆ ಹೇಳಿ ಎಲ್ಲ ಪ್ರಿಯ. ಇದು ಉಳಿದವ್ರು ಯಾರು ಯೋಚನೆ ಮಾಡೋ ಸಾಧ್ಯ ಇರಲಿಲ್ಲ, ಉಳಿದವ್ರು ಹೇಳಿದ ಕೆಲಸ ಮಾಡಿದರೆ ಸಾಕಾಗಿತ್ತು, ಡೈರೆಕ್ಟಾಗಿ ಹೇಳಿದ್ದನ್ನು ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಡೈರೆಕ್ಟಾಗಿ ಹೇಳಿದ್ದು ಇವೆಲ್ಲ ಇಂಪ್ಲೈಡ್ ಇವೆಲ್ಲ ಕೂಡ ಮಾಡ್ಕೊಂಬಂದು ಏನರ್ಥ? ಪೋಸ್ಟ್ ಮಾಡು ಅಂದ್ಬಿಟ್ರೆ ಹಾಕಿ ಪೋಸ್ಟ್ ಮಾಡಿಬಿಡೋದ, ಕವರ್ರೆ ಹಾಕು ಗಮ್ ಹಾಕು ಅದೆಲ್ಲ ಹೇಳಬೇಕೇನು ರಾಮ್ ಪಂಚು ಅಂತೇಳಿ. ನೀವು ಫೋಟೋ ಒಳ್ಳೆ ಲೆಟ್ರ್ ಹೋಗೋದು ಪೋಸ್ಟ್ ಹಾಕಿ ಬಂದ್ಬಿಟ್ಟ, ಅಡ್ರೆಸ್ ಎಲ್ಲ ಬಣ್ಣಿಲ್ಲ ಅದು, ಅದು ಮೆಕ್ಯಾನಿಕಲಿ ಫಾಲೋ ಮಾಡೋದಲ್ಲ. ಮಾತಿಗೆ ಏನಿರ್ತದೆ ಅರ್ಥ? ಅಡುಗೆ ಮಾಡುವಂತಷ್ಟು ಉಪ್ಪು ಹಾಕು ಇದು ಹಾಕು ಅಂತ ಕೇಳ್ತಾರೆ ಯಾರು ಕೂಡ. ನೀವು ಹೇಳಿ ಐತೆಲ್ಲ ಉಪ್ಪು ಹಾಕು ಅಂತ ಕೇಳಿದ್ರೆ ಅಡುಗೆಯಲ್ಲಿ ಏನು ಸೇರ್ಕೊಂಡಿದೆ? ಅದಿಷ್ಟು ಸೇರ್ಕೊಂಡ್ಬಿಟ್ಟಿದೆ. ಅದೇ ರೀತಿಯೇ ಇದರಲ್ಲಿ ಮತ್ತೆ ಸರಿಯಾಗಿ ಹಾಕೋದ್ರೂ ಹೇಳಬಾರ್ದು. ಈಗ ಸರಿಯಾಗಿ ಅಂತ ಹೇಳಿದ್ದಿಲ್ಲ, ಹಾಕಿದ ಒಂದು ಎರಡು ಸೇರಿದ ಒಂದು ಎರಡು ಕೆ ಜಿ ಹಾಗೆ ಸರಿಯಾಗಿ ಹಾಕೋದ್ರೂ ಅರ್ಥ, ಸರಿಯಾಗಿ ಮಾಡ್ಕೊಂಬ ಅಂತ ಅರ್ಥ. ರಾಮ ಸರಿಯಾಗಿ ಮಾಡ್ಕೊಂಬಂದಿರೋದು. ಅದೇ ಭೀಮಸೇನೆ ಮಾಡಿದ ಕೆಲಸ ಎಲ್ಲ ಕೃಷ್ಣ ಏನು ಮಾಡ್ತಾನೆ? ಕರೆಕ್ಟ್ ಅಂತ ಒಪ್ತಾನೆ. ವೇದವ್ಯಾಸ ಆಚಾರ ಭಾಷ್ಯನ ಒಪ್ತಾನೆ. ಆದ್ದರಿಂದ ಮೂಲಕ್ಕೆ ಮಾರು ಒಪ್ಪಿದರೆ ಅದಕ್ಕಿಂತ ದೊಡ್ಡ ಇನ್ನೊಂದು ಇದಿಲ್ಲ, ಹೈಯೆಸ್ಟ್ ಪ್ರಶಸ್ತಿ ಅಂತಾಗ್ಲಕ್ಕ. ಹಾಂ, ಹೌದು ಹೌದು ಹೌದು. ಆ ಕಾಲಕ್ಕೆ ಲಕ್ಷ್ಮಣ ಆದಿಶೇಷ ಆತೇನು ಮಾಡ್ತಾರೆ ಒಂದೊಂದು ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಅನ್ನೇ ಭಾಗವತತ್ವೇಪಿ ಚಿನ್ನ ಧರ್ಮ ಕ್ವಚಿತ್ ಕ್ವಚಿತ್, 100% ಅಕ್ಯುರೇಟ್ ಅಲ್ಲ, ಒಂದೊಂದು ತಪ್ತಾರೋ. ಅದಕ್ಕೆ ನಮ್ಮ ದೇವರು ನಮ್ಮ ಗುರುಗಳು ಶೇಷಾಚಾರ ಶೇಷದೇವರ ಅವತಾರ ಅಂತ ಕೇಳಿದರೆ ಇರ್ಬೋದು, ಆದರೂ ಸುಳ್ಳು ಹೇಳಬಾರದು ತೇರೆ ಇಲ್ಲ ಅಂತೇಳಿ ಮುಗಿತಲ್ಲಿ. ರುದ್ರದೇವರ ತಾರ ಆದರೆ ಅವರು ಸುಳ್ಳೇ ಹೇಳಿದ್ದಾರೆ, ಆದರೆ ಯೋಚನೆ ಇಲ್ಲ ಇವ್ರ ಬಗ್ಗೆ ಹಾಗಲ್ಲ. ಅದಕ್ಕೆ ಸತ್ಯಲೋಕಾದಿ ಮೇಲೆ ಅವರಾಗಲಿಲ್ಲ, ಒಂದ್ಸರಿ ಸುಳ್ಳು ಹೇಳಿದ್ರೂ ಪೋಸ್ಟ್ ಸಿಗೋದಿಲ್ಲ. ಸತ್ಯಲೋಕಾದಿ ಒಂದು ಸುಳ್ಳು ಹೇಳಿದ್ರೆ ಮಾತ್ರ ಸಿಗೋ ಪೋಸ್ಟ್, ಅದು ಸತ್ಯಲೋಕಾಧಿಪತ್ಯದ ಪೋಸ್ಟ್ ಅಂದರೆ ಅಂಥದ್ದು. ಅವ್ರಿಗೆ ಸಿಗದೇ ಇರೋದಕ್ಕೆ ಕಾರಣ ಅದೇ, ಒಮ್ಮೊಮ್ಮೆ ತಪ್ಪು ತಿಳ್ಕೊತಾರೆ ತಪ್ಪು ಹೇಳ್ತಾರೆ ಎರಡೂ ಮಾಡ್ತಾರೆ, ಆದ್ದರಿಂದ ಅದು ವ್ಯಾಲಿಡ್ ಆಗಲಿಲ್ಲ. ಇವ್ರದ್ದು ಮಾತ್ರ ಏನಿದೆ 100% ವ್ಯಾಲಿಡ್. ಏನ ಅದು ಬೇರೆ, ಅದು ಆ ವಿಷಯ ಬೇರೆ, ಅದು ಕರೆಕ್ಟ್. ಅದು ಲಕ್ಷ್ಮಣ ಮಾಡಿದ್ದ ಅದು ತಪ್ಪಲ್ಲ, ಗೊತ್ತಾಯ್ತಿಲ್ಲ ಅದು ಕರೆಕ್ಟ್. ಯಾವುದು ಕರೆಕ್ಟ್ ಅಂತ ಕೇಳಿದರೆ ರಾಮದೇವರ ಸರ್ವೋತ್ತಮತ್ತು ಗೊತ್ತಾಗಲಿ ಅಂತ ಬಿಟ್ಟಿತ್ತು, ಅದು ಸರಿ ಹೋಯ್ತು, ಇಂಟೆನ್ಷನ್ ಸರಿ ಇತ್ತು. ಅದಕ್ಕೆ ಒಳ್ಳೆ ಕೆಲಸ ಮಾಡಿದ್ದೇವೆ, ಈಗ ಅವತಾರ ಮುಗಿಸಿ ಹೊರಟುಬಿಡು ಅಂತ ಹೇಳಿದರು. ಅದು ನೋಡಿದ್ರೆ ಬೈದಾಗ ಕಂಡ್ರೆ ಹೊಗಳಿದ್ರು ಅದನ್ನು. ಇದು ಹಾಗಲ್ಲ ಆನಂದ. ಹಾಂ, ಯಾವುದು ಕೊನೆಗ ಆನಂದ ತೀರ್ಥ ಐತಿ ತು ಯಶನ ಮತೃತೀಯಕಂ ಪೂರ್ಣ ಪ್ರಜ್ಞೇನತೇನೇದಂ ಕೃತಂ ಭಾಷ್ಯಂ ಹರೇ ಪ್ರಿಯಂ. ಇದು ಉಳಿದವ್ರಿಗೆ ಏನಾಗುತ್ತೆ? ಆನಂದ ತೀರ್ಥ, ಆನಂದ ಕೊಡುತ್ತೆ. ಉಳಿದವ್ರಿಗೆ ಕನ್ವಿನ್ಸ್ ಆಗೋದ್ರಿಂದ ಆನಂದ ಆಗುತ್ತೆ. ದೇವರಿಗೆ ಪ್ರಿಯ, ಉಳಿದವರಿಗೆ ಆನಂದ ಕೊಡ್ತಕ್ಕಂಥ ರೀತಿಯಲ್ಲಿ ಮೋಕ್ಷಕ್ಕೆ ಸಹ ಆನಂದ ಅಂದರೆ ಮೋಕ್ಷ, ಮೋಕ್ಷಕರವಾದ ಶಾಸ್ತ್ರ ಇದು. ಇದರಿಂದ ಏನಾಯಿತು? ಪೂರ್ಣ ಪ್ರಜ್ಞೆ, ಆಪ್ತಿ ನಿಶ್ಚಯಕ್ಕೆ ಇನ್ನೇನು ಬೇಕೋ, ಭಕ್ತರಾನುಕೂಲ್ಯ, ಪೂರ್ಣ ಪ್ರಜ್ಞರು. ಆಮೇಲೆ ಶ್ರೋತ್ರಾನುಕೂಲ್ಯ ಯಾತಕ್ಕಿದೆ ಅಂತ ಕೇಳಿದರೆ ಆನಂದ ಬೇಕಾದರೂ ಕೇಳಬೇಕಾದದ್ದು ಆನಂದ ತೀರ್ಥ ಇದೆ. ಪ್ರಯೋಜನ ಕೂಡ ಮೋಕ್ಷನೇ ಪ್ರಯೋಜನ. ಇನ್ನು ಸಂದರ್ಭ ಬರೆದಿದ್ದರಿಂದ ಒಬ್ಬ ಪ್ರತಿಪಾದ್ಯ ಪ್ರತಿಪಾದಕ ಭಾವ ಸಂಬಂಧ ಎಲ್ಲ ರೀತಿ ಬಂದು ಹೋಗಿದೆ. ಹರೇ ಪ್ರಿಯಂ ಪೂರ್ಣ ಪ್ರಜ್ಞೇನತೆ ಆದರೆ ಎರಡೇ ಅಚ್ಚರ ಹೇಳ್ಕೊತಾರೆ. ಆನಂದ ತೀರ್ಥ ಮುನಿನ ಪೂರ್ಣ ಪ್ರಜ್ಞಾಭಿಧಾಯುಜ ಕೃತಂ ಹರ್ಯಷ್ಟಕಂ ಭಕ್ತ್ಯ ಪಠತ ಪ್ರಿಯತೆ ಹರಿಹಿ. ಎರಡನ್ನೂ ಆಚಾರ ಸಮಾನವಾಗಿ ಹೇಳ್ತಾರೆ. ಅದು ಪೂರ್ಣ ಪ್ರಜ್ಞೆ ಅನ್ನೋದು ದಶಪ್ರಮತಿ ಶಬ್ದಕ್ಕೆ ಅರ್ಥ. ದಶ ಅಂದರೆ ಪೂರ್ಣ, ಪ್ರಮತಿ ಅಂದರೆ ಪ್ರಜ್ಞ. ಇನ್ನೊಂದು ಅದನ್ನು ಹೇಳ್ತಾರೆ ಆಚಾರ್ಯರು. ದಶಪ್ರಮತಿ ಪೂರ್ಣ ದಶೈತಿ ಸರ್ವಮುದ್ದಿಷ್ಟ, ಪ್ರಮತಿ ಅಂದರೆ ಪ್ರಜ್ಞ, ಎರಡು ಸೇರಿ ಪೂರ್ಣ ಪ್ರಜ್ಞ ಅಂತ ಅವ್ರ ಹೆಸರಾಯಿತು. ಅದು ದೊಡಿಸ್ತಾ ಸೂಕ್ತದ ಅರ್ಥನೇ. ಮಧ್ವಾಮದ ಆನಂದ ತೀರ್ಥ, ಎರಡು ಕೂಡ ವೇದೋಕ್ತ ನಾಮಗಳೇ. ಅದಕ್ಕೆ ಆನಂದ ತೀರ್ಥ ಇತಿ ಪದಂ ಗುರುದಿತಂ ಬಭೂವತಸ್ಯಾತ್ಯನುರೂಪ ರೂಪಕಂ. ಇಲ್ಲೂ ಕೂಡ ಪೂರ್ಣ ಪ್ರಜ್ಞ ಅಂತ ಹೇಳಿದ್ದು ಕೂಡ ದೇವತೆಗಳು ಭಾರಿ ಸಂತೋಷಪಟ್ಟುಬಿಟ್ರು ಅಂತೇಳಿ. ನಿತ್ಯಾನಂದೋ ಹರಿ ಪೂರ್ಣ ನಿತ್ಯ. ಆ ಒಂದು ಪ್ರಶ್ನೆ ಬಂತು, ಭಾರಿ ಪಾಪದ ಗ್ರಂಥ ಬರೆದು ಪೂರ್ಣರಾದ ಆನಂದ ಪಡ್ತಾನೆ ಅಂದರೆ ನಿತ್ಯಾನಂದ ಗ್ರಂಥ ಬರೀಲಿ ಬಿಡೀಲಿ ದೇವರು ಏನಾಗಿರ್ತಾನೆ? ನಿತ್ಯಾನಂದ ಆತ. ಅಥವಾ ಮತ್ತೆ ಹರಿಹಿ ಪೂರ್ಣ, ಅವನು ಇನ್ನೇನಾಗಿದ್ದಾನೆ? ಪೂರ್ಣನಾಗಿದ್ದಾನೆ. ಅದು ಉಳಿದವರಿಂದ ಏನೂ ಆಗಬೇಕಾಗಿಲ್ಲ ಪರಮಾತ್ಮನಿಗೆ. ನಾವು ಬರ್ತವೆ ಸರಿಯಾಗಿದೆ, ಸಂತೋಷ ಪಡ್ತಾನೆ ಅಷ್ಟೇ ಹೊರತು ಇಲ್ಲ ದುಃಖ ಪಡೋದಿಲ್ಲ ಪರಮಾತ್ಮ. ಬೇರೆ ದುಃಖ ಪಡೋದವೆಲ್ಲ ಇಲ್ಲ ದೇವರಿಗೆ. ಪೂರ್ಣ ನಿತ್ಯದ, ಅದು ಬಹಳ ಮುಖ್ಯ. ನಿತ್ಯದ ನಿತ್ಯಾನಂದ, ನಿತ್ಯದ ಹರಿಹಿ, ನಿತ್ಯದ ಪೂರ್ಣ, ನಿತ್ಯದ ಪ್ರಿಯತಂ. ಎಲ್ಲದಕ್ಕೂ ಅನ್ವಯ, ನಿತ್ಯ ಅನ್ನೋ ಪದ ಪ್ರತಿಯೊಂದಕ್ಕೂ ಅನ್ವಯನೇ. ನಿತ್ಯದ ಪೂರ್ಣನಾಗಿರೋದ್ರಿಂದ ನಿತ್ಯದ ಪೂರ್ಣ ಅಂತ ಯಾತಕ್ಕೆ? ಪೂರ್ಣಮದ ಪೂರ್ಣಮಿದಂ, ಅವತಾರ ರೂಪದಲ್ಲೂ ಪೂರ್ಣ, ಗರ್ಭವಾಸ ಗರ್ಭದಲ್ಲಿ ಕೂತಾಗಲೂ ಪೂರ್ಣ, ನಿತ್ಯದ ಪೂರ್ಣ ಅಂತ ಅದಕ್ಕೆ ಅನ್ವಯ. ನಿತ್ಯದ ಹರಿ ಇರೋದಿಲ್ಲ, ಅಯ್ಯೋ ದುಃಖ ಇರುತ್ತೆ ಬರೀ ಆನಂದ ಇರೋದಿಲ್ಲ, ಭಾರಿ ದುಃಖ. ಆ ದೇವರಿಗೆ ಅದೇನಿಲ್ಲ, ಪೂರ್ಣಾನಂದ ಯಾವಾಗಲೂ ಕೂಡ. ಆನಂದದಲ್ಲೂ ಕೂಡ ತಾರತಮ್ಯ ಇರ್ಬೋದು, ಅದೂ ಇಲ್ಲ ದೇವರಲ್ಲಿ. ಏನಿದೆ? ನಿತ್ಯಾನಂದ ಯಾವಾಗಲೂ, ನಿತ್ಯ ನಿತ್ಯ ಪೂರ್ಣಾನಂದ ಕೂಡ ಹೌದು. ಒಂದೇ ಒಂದು ನಿತ್ಯಾನಂದ ಅಂದರೆ ಸದಾನಂದ, ಈ ನಿತ್ಯಾನಂದ ಅಂತ ತಿಳ್ಕೊಬಿಟ್ಟಿದೆ, ಈ ನಿತ್ಯಾನಂದ ಬೇರೆ ತಿಳ್ಕೊಬಿಟ್ಟು ಪಂಚಿತಾಗಿದೆ. ನಿತ್ಯಾನಂದ ಹರಿಪೂರ್ಣ ಒಂದೇ ಒಂದೇ ಸದಾನಂದಂ, ಆಯಸ್ರವರು ಇದ್ದಾರೆ, ಸದಾನಂದರು ಇದ್ದಾರೆ, ನಿತ್ಯಾನಂದರು ಇದ್ದಾರೆ. ನಿತ್ಯಾನಂದೋ ಹರಿ ಪೂರ್ಣ ಹರಿ ಹರತೀತಿ ಹರಿಹಿ. ಪ್ರಯೋಜನ ಏನು ಕೊಡ್ತಾನೆ ಅಂದರೆ ಸಂಸಾರಂ ಹರತಿ, ದುಃಖಂ ಪರಿಹರತಿ, ಗೊತ್ತಾಯ್ತಾ? ಅದಕ್ಕೆ ದೇವರಿಗೆ ಹರಿ ಅಂತ ಕರೀತಾರೆ. ಮತ್ತು ಬಿಂಬರೂಪಿಯಾದವನು ಅಂತ ಎಲ್ರಿಗೂ ತಿಳಿಸೋದಕ್ಕೋಸ್ಕರ. ನಿತ್ಯದ ಪ್ರಿಯತಾಮವ, ದೇವ್ರು ಒಮ್ಮೊಮ್ಮೆ ಪ್ರೀತನಾದರೆ ಸಾಧು, ನಿತ್ಯ ಪ್ರೀತನಾಗಬೇಕು. ನಾವು ಹಾಗೆ ಹೇಳಾಗಿಲ್ಲ, ತಪ್ಪು ಮಾಡಿದ ಪ್ರೀತನಾಗಲು ಪಂಚಿತ ಆಗುತ್ತೆ. ಅದಕ್ಕೆ ವಾಯ್ದ ನಿತ್ಯದ ಪ್ರಿಯತಾಮವ ಅಂದರೆ ಸತ್ಯ ಸರಿಯ ಮಾಡ್ತೀವಿ, ಆದ್ದರಿಂದ ನಿತ್ಯದ ಪ್ರೀತನಾಗಲಿ ಅಂಥೇಳಿ. ನಿತ್ಯದ ಪ್ರಿಯತಾಮವ ಇನ್ನೊಂದು ಅರ್ಥ ಮಾಡಿಕೊಂಡ್ರೆ, ಹರಿಹಿ ಪ್ರಿಯತಾಮಮ, ನಿತ್ಯದ ಪ್ರಿಯತಾಮಮ, ನಿತ್ಯದ ಮಹಾಲಕ್ಷ್ಮಿ ಹೆಸರು. ನಿತ್ಯದ ನಿತ್ಯ ನಿತ್ಯದ ಅದೇ ನಿತ್ಯದ ನಿತ್ಯದ ಅಂತ ಮಾಡಿ ನಿತ್ಯದ ಅವ್ಯಯ ಮಾಡ್ಕೊಳ್ಳೋದು ಬೇರೆ, ಅದನ್ನು ಸ್ತ್ರೀಲಿಂಗ ಶಬ್ದ ಮಾಡ್ಕೊಂಡ್ಬಿಟ್ರೆ ನಿತ್ಯದ ಮಹಾಲಕ್ಷ್ಮಿ ಹಿ ಪ್ರಿಯತ. ಮಹಾಲಕ್ಷ್ಮಿ ರೂಪಿತಾಳಾಗಿ, ಲಕ್ಷ್ಮೀರ್ ಭಾಗ್ಯಸ್ಯ ದೇವತ ಆದ್ದರಿಂದ, ಮತ್ತು ಅಕ್ಷರ ಪುರುಷರು ಇವರಿಗಿಂತ ಭಾರಿ ದೊಡ್ಡವರಾದ್ದರಿಂದ ಅವರು ಪಿತರಾಗಿ. ಹರಿಹಿ ಪ್ರಿಯತಾಂ, ನಿತ್ಯದ ರವಾ ಪ್ರಿಯತಾಂ ಅಂಥೇಳಿ ಅಲ್ಲಿಗೂ ಅನ್ವಯ. ಹಾಂ ಹೌದು ಹೌದು. ನಮಸ್ತಸ್ಮೈ 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 ಸ ವಿಷ್ಣವೇ, ನಮಸ್ತಸ್ಮೈ 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 ಚ ವಿಷ್ಣು. ಮೂರು ಯಾಕೆಂದರೆ ಮೂರವತಾರ ನಮಸ್ಕಾರ, ಹನುಮೋದಾತಾರ ನಮಃ, ಭೀಮಾವತಾರ ನಮಃ, ಮಧ್ವಾತಾರ ನಮಃ. ಅದನ್ನು ವಾಯುಸ್ತುತಿಯಲ್ಲಿ ಅದೇ ಥರ ಮೂರು ಖಂಡಿತವರು, ಮೂರು ರೂಪದ ನೈವೇದ್ಯ ಮಾಡ್ತಾ ಇದ್ರು. ಆದ್ದರಿಂದ ಮೂರು ಆಯಿತು. ಅಥವಾ ಜ್ಞಾನ ಭಕ್ತಿ ವೈರಾಗ್ಯಪೂರ್ವಕ ನಮಸ್ಕಾರ, ಶ್ರವಣ ಮನನ ಧ್ಯಾನಪೂರ್ವಕ ನಮಸ್ಕಾರ. ಈಗ ಅನೇಕ ರೀತಿಯಲ್ಲಿ ಅರ್ಥ ಮಾಡೋಕ್ಕೆ ಬರುತ್ತೆ. ನಮಸ್ತಸ್ಮೈ ತ್ರಿಕಾಲದಲ್ಲೂ ನಮಸ್ಕಾರ, ಪ್ರಾತಃಸವನ ಮಧ್ಯಂದಿನ ಸವನ ಮತ್ತು ಸಾಯಂ ಸವನ, ಮೂರು ಸವನದಲ್ಲೂ ವಂದ್ಯನಾಗಿದ್ದಾನೆ. ನಿತ್ಯಾನಂದ ವಿಷ್ಣು ಅಂತ ಅದಕ್ಕೆ ಹೇಳಿದ್ರು, ಬ್ರಹ್ಮ ಅಂತ ಬಂದಿದೆಯಲ್ಲ, ಬ್ರಹ್ಮಶಬ್ದಸ್ಯ ವಿಶ್ವಾವೇವ, ಇಲ್ಲೇನು ಬ್ರಹ್ಮ ಅಂತ ಅದರ ಅರ್ಥನೇ ಹೇಳಿದ್ದೇವೆ ಅಂತ ಹೇಳೋದಕ್ಕೋಸ್ಕರ ವಿಷ್ಣವೇ ಅಂತ ಹೇಳಿದ್ರು. ನಿತ್ಯಾನಂದೋ ಹರಿ ಪೂರ್ಣೋ ನಿತ್ಯದ ಪ್ರಿಯತಾಂ ಮಮ, ನಮಸ್ತಸ್ಮೈ 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 ಚ ವಿಷ್ಣವೇ. ಚಿಕ್ಕಾರ ಒಂದು ಮಾತು ಬರೀತಾನೆ ಆಚಾರ್ಯ, ಏನು ಮಾಡಿದರು, ಮೊದಲೊಂದು ಮಂಗಳ ಮಾಡಿಬಿಟ್ಟಿದ್ರು ಆಗಲೇ, ಪೂರ್ಣಾನಂದ ಮಹೋದಧಿ ಪರತಮೋ ನಿತ್ಯ ಪರಸ್ಮಾತ್ ಸದಾ, ಆ ಶ್ಲೋಕ ಆಗಿದೆ ಈಗಾಗಲೇ. ಆಮೇಲೆ ಏನು ಮಾಡಿದರು, ಎಶ್ಚೇತ್ರಿತಾನೆ ಹೇಳಿದರು, ಅದು ಸಪೋರ್ಟಿಂಗಾಗಿ ಇಷ್ಟೆಲ್ಲ ವಾಕ್ಯ ಕೊಟ್ಟರು. ಏನು ಮಾಡ್ತಾರೆ ಈಗ, ಮತ್ತೆ ದೇವ್ರ ಸ್ತೋತ್ರ ಏನೋ ಮಾಡ್ತಾರೆ ಆಚಾರ್ಯ ಟೀಕಾರ. ಸುಧಾದಲ್ಲಿ ಹಾಗೆ ಮಾಡಿದ್ದಾರೆ, ಅದು ಟೀಕಾರ ಬರೀತಾರೆ. ಯಾತಕ್ಕೆ ಹಾಗೆ ಮಾಡ್ತಾರೆ ಅಂದರೆ, ಉತ್ತರ ಮಂಗಳ ಮಾಡಿಬಿಟ್ರು, ಪ್ರಸಂಗ ಬಂತು, ತಮ್ಮ ಅವತಾರದೆಲ್ಲ ಹೇಳ್ಕೊಂಡ್ರು, ಆಮೇಲೆ ಅಲ್ಲಿಗೆ ಮುಗಿಸ್ಬಾರ್ದು ಮತ್ತೆ ದೇವ್ರ ಸ್ತೋತ್ರ ಮಾಡಿದರು ಅಂತ ಹೇಳ್ತಾರೆ. ಎಲ್ಲೆಲ್ಲಿ ಆಚಾರ್ಯ ಎಷ್ಟೇ ತ್ರಿವಣಿತ ಹೇಳಿದ ಎಲ್ಲ ಪುಸ್ತಕ ತೆಗೆದು ನೋಡಿ, ಎಷ್ಟೇ ತ್ರಿವಣಿತ ಎಲ್ಲೆಲ್ಲಿ ಹೇಳಿರ್ತಾರೋ ಅಲ್ಲಿ ಎರಡು ಮಂಗಳ ಶ್ಲೋಕ ಇರುತ್ತೆ. ಅದಕ್ಕಿಂತ ಮುಂಚೆ ಒಂದು, ಆಮೇಲೆ ಒಂದು, ಮೊದಲು ಗ್ರಂಥ ಮುಗಿಸ್ಲಿಕ್ಕೆ, ಆಮೇಲೆ ತಮ್ಮ ವಿಷಯ ಹೇಳ್ಕೊಂಡು ಮತ್ತೆ ಮುಗಿಸೋಕ್ಕೋಸ್ಕರ ಮಾಡ್ತಾರೆ. ಸೊ ತಮ್ಮ ಸ್ತೋತ್ರದ ಮಧ್ಯೆ ಮೊದಲು ದೇವ್ರ ಸ್ತೋತ್ರ ಮಾಡಿರ್ತಾರೆ, ಆಮೇಲೆ ಮಾಡಿರ್ತಾರೆ. ಅದಕ್ಕೆ ವಾಯುಸ್ತುತಿಗೆ ಏನು ಮಾಡಿದರು, ಮೊದಲು ಆಮೇಲೆ ಎರಡೂ ಹೇಳಿ ಅಂತ ಹೇಳಿಬಿಟ್ರು ಸಂಪುಟಾಕಾರವಾಗಿ. ಇದರಿಂದ ಅರ್ಥ ಮಾಡಿಕೊಂಡ್ರೆ ಯಾತಕ್ಕಲ್ಲಿ ಹೇಳಿದ್ರು ಅಂಬುದು ಗಮಕ ಇದೆ. ಎಲ್ಲೆಲ್ಲೂ ಕೂಡ ಅವರು ತಮ್ಮ ಸ್ತೋತ್ರ ಮಾಡಿ ಮುಗಿಸೋದಿಲ್ಲ, ದೇವ್ರ ಸ್ತೋತ್ರನೇ ಎಂಡ್ ಆಗಬೇಕು. ಇದು ಬಹಳ ಮುಖ್ಯ ಆಚೆ. ಅದಕ್ಕೆ ಅಲ್ಲೂ ಕೂಡ ಏನವರು, ಶುದ್ಧೇ ಭಾಗವತೆ ಧರ್ಮೇ ನಿರತವರು ಎಂದು ಕೂಡ ಬಿಡದೇ ಇಲ್ಲ, ಆದ್ಯಂತ ಮಂಗಲನೇ ಮಾಡಬೇಕು. ಆಚಾರ ದೊಡ್ಡ ವೈಭವ. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಯಾವ ಅಷ್ಟು ಫೇತ್ಫುಲ್ ಆಗಿರ್ಲಿಕ್ಕೆ ಯಾರಿಗೂ ಸಾಧ್ಯ ಇರೋದಿಲ್ಲ. ಎಷ್ಟು ಸನ್ಮಾನ ಸಮಾರಂಭಗಳು ದೇವರು ಮರ್ತೇ ಇರೋದೇ ಜಾಸ್ತಿ, ದೇವರ ಹೆಸರು ಮುಚ್ಚೋಗ್ಬಿಡುತ್ತೆ ಎಲ್ಲ ಒಂದು ಕಡೆಗೆ. ಆದರೆ ಆಚಾರ್ಯ ಎಂದೆಂದೂ ಅಂದು ಬಿಡೋದಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಅದು ನಿಜವಾಗ್ಲೂ ಕೂಡ ಅವರು ಶುದ್ಧ ಭಾಗವತ ಬರೋದಕ್ಕೆ ರಥರಮೋದಕ್ಕೆ ನಿದರ್ಶನ ಆಯಿತು. ಎಲ್ಲಿದೆ ಏನಂತಿದೆ? ಹೌದು ಹೌದು, ಅಲ್ಲಿ ಅಲ್ಲ, ಅಲ್ಲಿ ಮಾಡಾಗಿಲ್ಲ. ಯಾಕೆ ನಿತ್ಯ ಅಂದರೆ ಪುಲ್ಲಿಂಗದ ಪದ, ಅದು ಆ ರೀತಿ ಮಾಡಾಗಿಲ್ಲ. ಅಥವಾ ಮಾಡಿದರೂ ತಪ್ಪಿಲ್ಲ, ಯಾಕೆಂದರೆ ಪುಲ್ಲಿಂಗೇನು ಉಚ್ಚತೆ ಹೆಸರಿಸ್ತು ಪುಮ್ಮುವ ಶಕ್ತಿ ಮತ ಅಂತ ಅದನ್ನು ಮಾಡ್ಬೋದು. ನಿತ್ಯ ಅಂತ ಅಲ್ಲಿ, ಇಲ್ಲೂ ನಿತ್ಯ ಅಂತ ಹೇಳ್ಬೋದು. ದೇವರು ನಿತ್ಯ ಅಂತ ಮಹಾಲಕ್ಷ್ಮಿ ಹೆಸರೊಂದಿದೆ, ನಿತ್ಯಾದೇವಿ ಅಂತ ಹೆಸರು, ಸತ್ಯ ಹಾಗೋ ನಿತ್ಯ ಅಂತಿದೆ. ನಿತ್ಯ ಅಂದರೆ ಅಕ್ಷರಗಳು ಅಂತ ಅರ್ಥ, ನಿತ್ಯ ಶಬ್ದಕ್ಕೆ ಅಕ್ಷರ. ಅದರಿಂದ ಆಚಾರ್ಯ ಎಲ್ಲೂ ಕೂಡ ಲಕ್ಷ್ಮೀನಾಥ ಒಟ್ಟಿಗೆ ಮಾಡ್ತಿದ್ದಾರೆ ಎಂಬುದೇ ಅರ್ಥ. ಅಲ್ಲಿಗೆ ಅದು ಮುಕ್ತಾಯ ಆಗಿದೆ ಗ್ರಂಥ. ನಾಳೆಯಿಂದ ಇದು ಶ್ರೀಮದ್ ಆನಂದತೀರ್ಥ ಭಗವತ್ಪಾದ ಆಚಾರ್ಯ ಬರೀತಿದೆ ಶ್ರೀಮದ್ ಚಾಂದೋಗ್ಯೋ ಉಪನಿಷತ್ ಭಾಷೆ ಅಷ್ಟಮೋ ಅಧ್ಯಾಯ, ಎಂಟು ಅಧ್ಯಾಯ ಶುರುವಾಗಿದೆ. ಅಷ್ಟಮೋ ರಸ ಅಂತ ಶುರುವಾಗಿತ್ತು. ದೇವ್ರ ಬಗ್ಗೆ ಹೇಳ್ತೇನೆ ಅಂತ ಹೇಳಿದ್ರು ಮೊದಲಿಗೆ ಅಷ್ಟಮರಸ ಅಂತೇಳಿ, ಇರೋದು ಕೂಡ ಅಷ್ಟಮರಸನೇ. ಸರಿಯಾಗಿ ಎಂಟು ಅಧ್ಯಾಯ ಇರೋದರಿಂದ ಸರಿಯಾಗಿ ಅದಕ್ಕೆ ಮ್ಯಾಚಿಂಗ್ ಆಗಿದೆ. ಅಲ್ಲಿ ನಾಳೆ ದಿವಸದಿಂದ ಅಂತೋ ಮನೆ ಬೃಹದಾರಣ್ಯ ಕರ್ನಾಟಕ ಸರ್ ಯಾವುದಕ್ಕೆ ಶುರುವಾಗಿದೆ ಹೌದಾ? ಬೃಹದಾರಣ್ಯನೂ ಅಷ್ಟೇ ಆಗ್ತದೆ, ಹೆಚ್ಚು ಕಡಿಮೆ. ಅದು ಆರು ತಿಂಗಳು ಬೇಕು, ಐತರೇನು ಅಷ್ಟೇ ಬೇಕು, ಇನ್ನೊಂದು ವರ್ಷ ಬೇಕು ಎರಡು ಮುಗಿಬೇಕಾರ. ನಾಳೆ ಪಾಠ ಇರೋದಿಲ್ಲ, ಊರಲ್ಲಿರೋದು ನಾಳೆ, ನಾಡಿದ್ದು